ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬನೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತಹ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರಾರಂಭದಲ್ಲಿ ಏನು ಸಂಭವಿಸಿತ್ತೆಂಬುದರ ಕುರಿತಾಗಿ ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸುತ್ತಿದ್ದೇವೆ. ಈ ದಿನದ ಪಾಠದಲ್ಲಿ ನಾವು ಆದಾಮ ಮತ್ತು ಹವ್ವರ ಸಂಧಿಸಲಿಕ್ಕಿದ್ದೇವೆ ಮತ್ತು ಭೂಮಿಯ ಮೇಲಿನ ಅವರ ಮೊದಲ ದಿನದ ಕುರಿತಾಗಿ ಕಲಿಯಲಿಕ್ಕಿದ್ದೇವೆ. ಆರು ದಿನಗಳಲ್ಲಿ ಯಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದನು ಎಂಬುದಾಗಿ ತೋರಾದಲ್ಲಿರುವುದನ್ನು ನಾವು ಈಗಾಗಲೇ ಓದಿದ್ದೇವೆ. ಆರನೆಯ ದಿನದಲ್ಲಿ ದೇವರು ಮೊದಲನೆಯ ಮನುಷ್ಯನನ್ನು ಹೇಗೆ ಉಂಟು ಮಾಡಿದನೆಂಬುದನ್ನು ಸಹ ನಾವು ಗಮನಿಸಿದ್ದೇವೆ. ದೇವರು ಮನುಷ್ಯನನ್ನು ಒಂದು ಶರೀರ ಮತ್ತು ಆತ್ಮದೊಂದಿಗೆ ನಿರ್ಮಾಣ ಮಾಡಿದನು. ದೇವರು ನೆಲದ ಮಣ್ಣಿನಿಂದ ಮನುಷ್ಯನ ಶರೀರವನ್ನು ಉಂಟು ಮಾಡಿದನು ಮತ್ತು ನಂತರ ಇದರಲ್ಲಿ ನಿತ್ಯವಾದ ಆತ್ಮವನ್ನು ಇಟ್ಟನು. ದೇವರು ಮನುಷ್ಯನ ಆತ್ಮವನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದನು. ಇದರ ಅರ್ಥವೇನೆಂದರೆ ದೇವರು ಮನುಷ್ಯನ ಆತ್ಮದಲ್ಲಿ ಒಂದು ವಿಶೇಷವಾದ ಮನಸ್ಸನ್ನು, ಅಂದರೆ ಆತ್ಮ, ಇಟ್ಟನು. ಹಾಗಾಗಿ ಮನುಷ್ಯನು ದೇವರನ್ನು ತಿಳಿದುಕೊಳ್ಳುವುದಕ್ಕಾಯಿತು. ದೇವರು ಮನುಷ್ಯನಿಗೆ ಒಂದು ಹೃದಯವನ್ನು ಸಹ ಕೊಟ್ಟನು. ಇದರೊಂದಿಗೆ ಅವನು ದೇವರನ್ನು ಪ್ರೀತಿಸುವುದಕ್ಕಾಯಿತು ಮತ್ತು ದೇವರು ಒಂದು ಚಿತ್ತವನ್ನು ಮನುಷ್ಯನಿಗೆ ಒಪ್ಪಿಸಿಕೊಟ್ಟನು. ಇದರಿಂದ ದೇವರಿಗೆ ವಿಧೇಯನಾಗುವುದು ಅಥವಾ ಅವಿಧೇಯನಾಗುವುದು ಇವೆರಡರಲ್ಲಿ ಒಂದನ್ನು ಮನುಷ್ಯನು ತಾನೇ ಆರಿಸಿಕೊಳ್ಳುವುದಕ್ಕಾಯಿತು. ದೇವರು ಮೊದಲನೆಯ ಮನುಷ್ಯನ ಸೃಷ್ಟಿಯನ್ನು ಮುಗಿಸಿದ ನಂತರ ತನ್ನ ಸೃಷ್ಟಿಯ ಕಾರ್ಯದಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಇತರ ವಿಷಯಗಳನ್ನು ಆತನು ಮಾಡಬೇಕಾಗಿತ್ತು. ಈ ಕೆಲಸಗಳನ್ನೇ ಈ ದಿನ ನಾವು ಕಲಿಯುವುದಕ್ಕೆ ಬಯಸುತ್ತೇವೆ. ತೋರಾದಲ್ಲಿರುವ ಆದಿಕಾಂಡ ಪುಸ್ತಕದ ಎರಡನೇ ಅಧ್ಯಾಯದಲ್ಲಿರುವುದನ್ನು ಮುಂದುವರಿಸೋಣ. ಏಳನೆಯ ವಚನದಲ್ಲಿ ನಾವು ಪ್ರಾರಂಭಿಸೋಣ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಇದಲ್ಲದೆ ಯಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಮೂಡಣ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ತಾನು ಸೃಷ್ಟಿಸಿದ ಮನುಷ್ಯನಿಗಾಗಿ ದೇವರು ಒಂದು ಅತ್ಯಾನಂದಗೊಳಿಸುವ ಉದ್ಯಾನವನವನ್ನು ಹೇಗೆ ಸಿದ್ಧಪಡಿಸಿದನೆಂಬುದನ್ನು ವಾಕ್ಯ ನಮಗೆ ಹೇಳುತ್ತದೆ. ಆ ತೋಟವು ಏದೇನ್ ಅಥವಾ ಪರದೈಸಿನ ಉದ್ಯಾನವನ ಎಂಬುದಾಗಿ ಕರೆಯಲ್ಪಟ್ಟಿತು. ದೇವರು ಮೊದಲು ಮನುಷ್ಯನಿಗಾಗಿ ಇಟ್ಟಂತ ಈ ಉದ್ಯಾನವನವನ್ನು ಪರಲೋಕದಲ್ಲಿತ್ತು ಎಂಬುದಾಗಿ ಕೆಲವರು ಆಲೋಚಿಸುತ್ತಾರೆ. ಹೇಗೂ ಇದು ಪೂರ್ವದಲ್ಲಿರುವ ಏದೇನಿನಲ್ಲಿ ಭೂಮಿಯ ಮೇಲೆಯೇ ಸಿದ್ಧಗೊಂಡಿತ್ತು ಎಂಬುದಾಗಿ ವಾಕ್ಯಗಳು ನಮಗೆ ತೋರಿಸಿಕೊಡುತ್ತವೆ. ಬಹುಮಟ್ಟಿಗೆ ಇದು ಈ ದಿನ ಇರಾಕ್ ಆಗಿರುವಂತಹ ದೇಶದಲ್ಲಿತ್ತು. ದೇವರ ಪ್ರವಾದಿಗಳ ಬರವಣಿಗೆಗಳು ಭೂಮಿಯ ಮೇಲಿರುವ ಪರದೈಸಿನ ಉದ್ಯಾನವನ ಮತ್ತು ಮೇಲೆ ದೇವರ ಪ್ರಸನ್ನತೆಯಲ್ಲಿರುವ ಪರಲೋಕದ ಪರದೈಸು ಇವೆರಡನ್ನೂ ಎಂದಿಗೂ ಗಲಿಬಿಲಿಗೊಳಿಸುವುದಿಲ್ಲ. ಮುಂದಿನ ವಚನಗಳಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಯಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು. ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಹೀಗೆ ಮೊದಲನೆಯ ಮನುಷ್ಯನಾದ ಆದಾಮನು ನಿಜವಾದ ಅಭಿವೃದ್ಧಿಯಲ್ಲಿ ವಾಸಿಸುವುದಕ್ಕಾಗಿ ದೇವರು ಎಂತಹ ಸುಂದರವಾದ ಸ್ಥಳವನ್ನು ನಿರ್ಮಿಸಿದನೆಂಬುದನ್ನು ನಾವು ನೋಡಿದೆವು. ತಿನ್ನುವುದಕ್ಕೆ ರುಚಿಕರವಾದ ಮತ್ತು ನೋಡುವುದಕ್ಕೆ ಸುಂದರವಾದ ಹಣ್ಣುಗಳನ್ನು ಬಿಡುವಂತ ಮರಗಳಿಂದ ತುಂಬಿದ ಅತ್ಯಂತ ಮಧುರವಾದ ಉದ್ಯಾನವನದಲ್ಲಿ ದೇವರು ಅವನನ್ನು ಇಟ್ಟನು. ಆನಂದವನ್ನು ಉಂಟು ಮಾಡುವಂತಹ ಈ ಸ್ಥಳವನ್ನು ಪ್ರತಿಯೊಂದು ಪರಿಪೂರ್ಣವಾಗಿಯೂ ಮತ್ತು ಅದ್ಭುತವಾಗಿಯೂ ಇತ್ತು. ಆದಾಮನ ಇಂದ್ರಿಯ ಜ್ಞಾನವು ಚುರುಕಾಗಿತ್ತು. ಅವನ ಕಣ್ಣುಗಳು ಸೌಂದರ್ಯವನ್ನು ಕಂಡವು. ಮರಗಳಲ್ಲಿ ಹಾಡುವ ಪಕ್ಷಿಗಳ ಮಧುರವಾದ ಸ್ವರಗಳನ್ನು ಅವನ ಕಿವಿಗಳು ಕೇಳಿದವು. ತೋಟದಲ್ಲಿ ಹರಡಿದ್ದ ಹೂಗಳ ಸುವಾಸನೆಯನ್ನು ಅವನ ಇಂದ್ರಿಯ ಜ್ಞಾನವು ಹೀರಿಕೊಂಡಿತು. ಅವನು ಆನಂದ ಪಡುವುದಕ್ಕಾಗಿ ದೇವರು ಪ್ರತಿಯೊಂದನ್ನು ಆದಾಮನಿಗೆ ಕೊಟ್ಟನು. ದೇವರು ತನ್ನ ಒಳ್ಳೆತನದಲ್ಲಿ ಆದಾಮನೊಂದಿಗೆ ಒಂದು ತೃಪ್ತಿಕರವಾದ ಕೆಲಸವನ್ನು, ಅಂದರೆ ತೋಟವನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಹೇಗೆ ವಹಿಸಿದನೆಂಬುದನ್ನು ಸಹ ನಾವು ಓದಿದ್ದೇವೆ. ಹಾಗಾಗಿ ಅವನು ಸಂತೋಷವಾಗಿ ಅದನ್ನು ಸ್ವಾಧೀನಪಡಿಸಿಕೊಂಡನು. ಏದೇನಿನಲ್ಲಿ ನಡೆದಂತಹ ಹೆಚ್ಚು ಅದ್ಭುತಕರವಾದ ಸಂಗತಿ ಏನೆಂದರೆ, ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟುಮಾಡಿದ ಮನುಷ್ಯನೊಂದಿಗೆ ಮಾತಾಡುವುದಕ್ಕಾಗಿ ಸಾಯಂಕಾಲದ ತಂಗಾಳಿಯಲ್ಲಿ ದೇವರು ತಾನೇ ಉದ್ಯಾನವನಕ್ಕೆ ಬರುತ್ತಿದ್ದನು. ದೇವರು ಯಾಕೆ ಆದಾಮನನ್ನು ಭೇಟಿಯಾಗುವುದಕ್ಕೆ ಬಂದನು? ಆತನು ಆದಾಮನನ್ನು ಯಾಕೆ ಭೇಟಿ ಮಾಡಿದನೆಂದರೆ, ದೇವರು ಮನುಷ್ಯನನ್ನು ಉಂಟು ಮಾಡಿದ್ದೇ ತನ್ನೊಂದಿಗಿನ ಅನ್ಯೂನ್ಯತೆಗಾಗಿ ಎಂಬುದನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಮಾನವರು ಒಟ್ಟಾಗಿ ಅನ್ಯೂನ್ಯತೆಯಲ್ಲಿರಬೇಕು, ಮಾತಾಡಬೇಕು, ಸಂತೋಷಪಡಬೇಕು ಮತ್ತು ಏಕರೂಪವಾದ ಮನಸ್ಸುಗಳು ಮತ್ತು ಹೃದಯಗಳೊಂದಿಗೆ ಒಟ್ಟಾಗಿರಬೇಕೆನ್ನುವುದು ದೇವರ ಉದ್ದೇಶವಾಗಿತ್ತು. ಹೌದು, ಮನುಷ್ಯನು ದೇವರೊಂದಿಗೆ ಎಂದೆಂದಿಗೂ ಆಳವಾದ ಮತ್ತು ಅದ್ಭುತಕರವಾದ ಸಂಬಂಧದಲ್ಲಿ ಬೆಳೆಯಬೇಕೆನ್ನುವುದು ದೇವರ ಇಷ್ಟವಾಗಿತ್ತು. ದೇವರು ಮೊದಲನೆಯ ಮನುಷ್ಯನನ್ನು ಇಟ್ಟಂತಹ ಉದ್ಯಾನವನದ ಕುರಿತಾಗಿ ನಾವು ತಿಳಿದುಕೊಳ್ಳುವ ಅಗತ್ಯ ಈಗ ಇನ್ನು ಸ್ವಲ್ಪ ಇದೆ. ಈ ಉದ್ಯಾನವನದ ಮಧ್ಯದಲ್ಲಿ ದೇವರು ತುಂಬಾ ಪ್ರಾಮುಖ್ಯವಾದ ಎರಡು ಮರಗಳನ್ನು ಬೆಳೆಸಿದ್ದನು, ಒಂದು ಜೀವದಾಯಕ ವೃಕ್ಷವೆಂದು ಮತ್ತು ಇನ್ನೊಂದು ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಉಂಟು ಮಾಡುವ ಮರವೆಂದು ಕರೆಯಲ್ಪಟ್ಟಿದ್ದವು. ತನ್ನ ನಿತ್ಯತ್ವದ ಜೀವಿತವನ್ನು ಮನುಷ್ಯರೊಂದಿಗೆ ಹಂಚಿಕೊಳ್ಳುವುದಕ್ಕೆ ದೇವರು ಉದ್ದೇಶಿಸಿದನೆಂಬುದನ್ನು ಆದಾಮನಿಗೆ ಆಜ್ಞಾಪಿಸುವುದಕ್ಕಾಗಿ ದೇವರು ಜೀವದಾಯಕ ವೃಕ್ಷವನ್ನು ಆ ಉದ್ಯಾನವನದಲ್ಲಿಟ್ಟನು. ಆದಾಮನನ್ನು ಪರೀಕ್ಷಿಸುವುದಕ್ಕಾಗಿ ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವಂತಹ ಮರವನ್ನು ದೇವರು ಉದ್ಯಾನವನದಲ್ಲಿಟ್ಟಿದ್ದನು. ವಾಕ್ಯಗಳು ಹೇಳುವುದನ್ನು ಕೇಳಿರಿ. ಯಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗಿವೆ ಎಂದು ವಿಧಿಸಿದನು. ಅದು ಆದಿಕಾಂಡ 2:16-17 ಬರೆಯಲ್ಪಟ್ಟಿದೆ. ಒಳ್ಳೆದರ ಮತ್ತು ಕೆಟ್ಟದರ ಅರುವನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಆದಾಮನಿಗೆ ಯಾಕೆ ಅಡ್ಡಿಪಡಿಸಿದನು? ದೇವರು ಜಿಪುಣನೋ? ಇಲ್ಲ, ಆತನು ಜಿಪುಣನಲ್ಲ. ನಿಜವಾಗಿ ಹೇಳುವುದಾದರೆ ಆತನ ಹೆಸರುಗಳಲ್ಲಿ ಒಂದು ಉದಾರವಂತನು, ಯಾಕೋಬ 1:5. ಒಂದರ ಹೊರತಾಗಿ ನೀನು ಪ್ರತಿಯೊಂದು ಮರದ ಹಣ್ಣನ್ನು ತಿನ್ನಬಹುದು ಎಂದು ದೇವರು ಆದಾಮನಿಗೆ ಹೇಳಿದನು. ಅದು ಒಂದು ಕಷ್ಟಕರವಾದ ಆಜ್ಞೆ ಆಗಿತ್ತು. ಇಲ್ಲ, ಅದು ಹಾಗಿರಲಿಲ್ಲ. ಆದಾಮನು ಸಂತೋಷವಾಗಿರುವುದಕ್ಕೆ ಅಗತ್ಯವಾಗಿರುವ ಪ್ರತಿಯೊಂದನ್ನು ದೇವರು ತನ್ನ ಕೃಪೆಯಿಂದ ಕೊಟ್ಟನು. ಅವನಿಂದ ಯಾವ ಒಳ್ಳೆಯ ಸಂಗತಿಯನ್ನು ದೇವರು ತಡೆದಿರಲಿಲ್ಲ. ಹೇಗೂ ದೇವರು ತನ್ನ ಸಮಗ್ರ ಯೋಜನೆಯಲ್ಲಿ ಆದಾಮನ ಮುಂದೆ ಒಂದು ಪರೀಕ್ಷೆಯನ್ನು ಇಟ್ಟನು. ಇದರಿಂದ ಆತನ ಆಜ್ಞೆಗಳಿಗೆ ವಿಧೇಯನಾಗುವುದಕ್ಕೆ ಸಾಕಾಗುವಷ್ಟು ಆತನನ್ನು ಪ್ರೀತಿಸುತ್ತೇನೆಂಬುದನ್ನು ದೇವರಿಗೆ ತೋರಿಸುವುದಕ್ಕೆ ಆದಾಮನು ಸದಾವಕಾಶವನ್ನು ಹೊಂದಿದನು. ಕರ್ತನಾದ ದೇವರು ತನ್ನ ವಾಕ್ಯದಲ್ಲಿ ಹೇಳಿರುವ ಹಾಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತನ್ನು ಕೈಕೊಂಡು ನಡೆಯುವುದಿಲ್ಲ. ಯೋಹಾನ 14:23-24. ದೇವರು ಆದಾಮನ ಪ್ರೀತಿಯನ್ನು ಮತ್ತು ರಾಜನಿಷ್ಠೆಯನ್ನು ಪರೀಕ್ಷಿಸುವುದಕ್ಕೆ ಬಯಸಿದನು. ಅದಕ್ಕೋಸ್ಕರವೇ ಈ ಸರಳವಾದ ಆಜ್ಞೆಯನ್ನು ದೇವರು ಅವನಿಗೆ ಕೊಟ್ಟನು. ದೇವರು ಒಬ್ಬ ಯಾಂತ್ರಿಕ ಮನುಷ್ಯನನ್ನು ಸೃಷ್ಟಿಸಲಿಲ್ಲ. ಮನುಷ್ಯನು ತಾನೇ ದೇವರನ್ನು ಪ್ರೀತಿಸುವುದನ್ನು ಮತ್ತು ವಿಧೇಯನಾಗುವುದನ್ನು ತನಗಾಗಿ ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿಯೇ ದೇವರು ಮನುಷ್ಯನನ್ನು ಒಂದು ಮನಸ್ಸು, ಒಂದು ಹೃದಯ ಮತ್ತು ಒಂದು ಸ್ವತಂತ್ರವಾದ ಚಿತ್ತದೊಂದಿಗೆ ಉಂಟು ಮಾಡಿದನು. ಒಂದು ವೇಳೆ ಆದಾಮನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದರೆ ಅವನಿಗೆ ಏನಾಗುತ್ತದೆಂದು ದೇವರು ಆದಾಮನಿಗೆ ಹೇಳಿದನ ವಾಕ್ಯಗಳನ್ನು ಮತ್ತೆ ಓದಿಕೊಳ್ಳೋಣ. ದೇವರು ಹೇಳಿದ್ದೇನೆಂದರೆ, ಒಳ್ಳೆದರ ಮತ್ತು ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗಿವೆ ಅಂದನು. ಹೀಗೆ ತನ್ನ ಆಜ್ಞೆಗೆ ಅವಿಧೇಯರಾಗುವುದು ಮರಣವನ್ನು ಉಂಟು ಮಾಡುತ್ತದೆಂದು ದೇವರು ಆದಾಮನಿಗೆ ಹೇಳಿದನು. ತಾನು ಸೃಷ್ಟಿಸಿದ ಮನುಷ್ಯನನ್ನು ದೇವರು ಪ್ರೀತಿಸಿದನು, ಹಾಗಾಗಿ ತಪ್ಪಿಲ್ಲದಂತಹ ಮಾತುಗಳಿಗೆ ಅವನಿಗೆ ಎಚ್ಚರಿಸಿದನು. ಆದಾಮನೇ, ನೀನು ನನಗೆ ಅವಿಧೇಯನಾದರೆ ನೀನು ಸಾಯುವೆ, ಯಾಕೆಂದರೆ ನನ್ನ ಪರಿಶುದ್ಧ ಧರ್ಮಶಾಸ್ತ್ರವು ಪಾಪ ಮಾಡುವ ಆತ್ಮದ ಮರಣವನ್ನು ಅಪೇಕ್ಷಿಸುತ್ತದೆ. ಬಹುಮಟ್ಟಿಗೆ ಕೆಲವರು ಯಾವುದು ಪಾಪ ಎಂದು ಕೇಳಬಹುದು. ಅಧರ್ಮವೇ ಪಾಪ? ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಪಾಪವು ನಿಮ್ಮ ಸ್ವಂತ ದಾರಿಯಲ್ಲಿ ಹೋಗುತ್ತದೆ. ಪಾಪವು ಯಾವುದನ್ನಾದರೂ ದೇವರೊಂದಿಗೆ ಒಪ್ಪಿಕೊಳ್ಳುವುದಿಲ್ಲ. ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವವರಿಗೆ ಏನು ಸಂಭವಿಸುತ್ತದೆ? ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಪಾಪ ಮಾಡುವ ಆತ್ಮವೇ ಸಾಯುತ್ತದೆ. ಇನ್ನೊಂದು ವಚನದಲ್ಲಿ ಪಾಪದ ಸಂಬಳ ಮರಣ. ಯಾವುದು ಮರಣ? ಪ್ರತಿಯೊಂದು ಮುಗಿದು ಹೋಯಿತು ಮತ್ತು ನೀನು ಇನ್ನೆಂದಿಗೂ ಯಾವುದನ್ನು ತಿಳಿಯುವುದಿಲ್ಲವೆಂದು ಜೀವವನ್ನು ನಿಲ್ಲಿಸುವುದಕ್ಕೆ ಕೆಲರು ಸಾಯುವುದಕ್ಕೆ ಆಲೋಚಿಸುತ್ತಾರೆ. ಆದರೆ ನಾವು ಪ್ರವಾದಿಗಳ ಬರವಣಿಗೆಗಳ ಮೇಲೆ ಆತುಕೊಳ್ಳುವುದಾದರೆ ಅದು ಮರಣವಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಪರಿಶುದ್ಧ ವಾಕ್ಯಗಳಲ್ಲಿ ಹಿಬ್ರಿಯ ಭಾಷೆಯಲ್ಲಿ ಬರೆದಿರುವ ಹಾಗೆ ಬೇರ್ಪಡಿಸುವಿಕೆ ಎನ್ನುವುದು ಮರಣವನ್ನು ಸೂಚಿಸುತ್ತದೆ. ಜೀವದಿಂದ ಬೇರೆಯಾಗುವುದೇ ಮರಣ. ನೀನು ಒಳ್ಳೆದರ ಮತ್ತು ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದರೆ ನಿಜವಾಗಿಯೂ ನೀನು ಸಾಯುವಿ. ದೇವರು ಆದಾಮನಿಗೆ ಹೀಗೆ ಹೇಳಿದಾಗ ಆತನು ಹೇಗೆ ಹೇಳಿರಬಹುದು, ಆದಾಮನೇ ನಾನು ತಿನ್ನಬಾರದೆಂದು ಹೇಳಿರುವ ಹಣ್ಣನ್ನು ತಿಂದರೆ ನೀನು ಸಾಯುವಿ, ಅಂದರೆ ನನ್ನಿಂದ ನೀನು ಬೇರ್ಪಡುವಿ, ನೀನು ನನಗೆ ಅವಿಧೇಯನಾದರೆ ದೀರ್ಘಕಾಲದವರೆಗೆ ನನ್ನೊಂದಿಗೆ ಆಪ್ತ ಸಂಬಂಧದಲ್ಲಿ ನೀನಿರುವುದಿಲ್ಲ, ನಾನು ಪರಿಶುದ್ಧನು ಮತ್ತು ನಾನು ಪಾಪವನ್ನು ಸಹಿಸುವುದಿಲ್ಲ, ಲೂಸಿಫರನು ಮತ್ತು ಅವನ ದೂತರುಗಳು ಪಾಪ ಮಾಡಿದಾಗ ನಾನು ಅವರನ್ನು ಹೊರದೊಬ್ಬಿದೆನು ಮತ್ತು ನೀನು ಪಾಪ ಮಾಡಿದರೆ ನಿನ್ನನ್ನು ಸಹ ತಳ್ಳಿಬಿಡುತ್ತೇನೆ. ನಾನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ನೀನು ತಿಂದರೆ ನಿನ್ನ ಶರೀರವು ವಯಸ್ಸಾಗಿ ಬೆಳೆದು ಕೊನೆಗೆ ನೀನು ಸತ್ತು ಹೋಗುತ್ತಿ, ಅಂದರೆ ನಿನ್ನ ಆತ್ಮವು ನಿನ್ನ ಶರೀರವನ್ನು ಬಿಟ್ಟು ಹೋಗುತ್ತದೆ. ಇದಷ್ಟೇ ಅಲ್ಲ, ನೀನು ನನಗೆ ಅವಿಧೇಯನಾದರೆ ನಿನ್ನ ದೇಹ ಮಾತ್ರ ಸಾಯುವುದಿಲ್ಲ, ಆದರೆ ನಿನ್ನ ಆತ್ಮವು ಸಹ ಸೈತಾನನಿಗೂ ಮತ್ತು ಅವನ ದೂತರುಗಳಿಗೂ ನಿರ್ಮಾಣವಾಗಿರುವ ಸ್ಥಳಕ್ಕೆ ಹೋಗುತ್ತದೆ. ಅಲ್ಲಿ ನೀನು ನನ್ನಿಂದ ನಿತ್ಯಕ್ಕೂ ಬೇರ್ಪಟ್ಟಿರುವಿ. ಹಾಗಾಗಿ ಪಾಪವು ಮೂರು ಭಯಂಕರವಾದ ಬೇರ್ಪಡುವಿಕೆಗಳನ್ನು ಉಂಟು ಮಾಡುತ್ತದೆ. ಮೊದಲನೆಯದಾಗಿ, ನಿಮ್ಮ ಆತ್ಮವು ಈ ಭೂಮಿಯ ಮೇಲೆ ದೇವರಿಂದ ಬೇರ್ಪಡುತ್ತದೆ. ಅದೇನೆಂದರೆ ನಿಮ್ಮ ಹೃದಯದಲ್ಲಿರುವ ಪಾಪದ ಕಾರಣದಿಂದ ಪರಿಶುದ್ಧನಾಗಿರುವ ದೇವರೊಂದಿಗೆ ನೀವು ಸಂಬಂಧವನ್ನು ಹೊಂದಿರುವುದಿಲ್ಲ. ಇನ್ನು ಎರಡನೆಯದಾಗಿ, ನೀವು ಸತ್ತ ದಿನದಿಂದ ನಿಮ್ಮ ದೇಹದಿಂದ ನಿಮ್ಮ ಆತ್ಮವು ಬೇರ್ಪಡುತ್ತದೆ. ಅದೇನೆಂದರೆ ನಿಮ್ಮ ದೇಹವು ಸತ್ತು ಹೋಗುತ್ತದೆ ಮತ್ತು ನಿಮ್ಮ ಆತ್ಮವು ನ್ಯಾಯ ತೀರ್ಪಿಗಾಗಿ ದೇವರನ್ನು ಸಂಧಿಸುತ್ತದೆ. ಇನ್ನು ಮೂರನೆಯದಾಗಿ, ನಿಮ್ಮ ಆತ್ಮ ಮತ್ತು ನಿಮ್ಮ ದೇಹ ಬೆಂಕಿಯ ಕೆರೆಯಲ್ಲಿ ಎಂದೆಂದಿಗೂ ದೇವರಿಂದ ಬೇರ್ಪಡುತ್ತವೆ. ದೇವರ ವಾಕ್ಯದ ಆಧಾರದ ಮೇಲೆ ಯಾವುದು ಮರಣ? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜೀವವುಳ್ಳ ದೇವರಿಂದ ಬೇರ್ಪಡುವುದೇ ಮರಣ. ನಿಜವಾದ ಜೀವಿತದ ಮೂಲನಾದ ದೇವರಿಂದ ಪಾಪವು ಮನುಷ್ಯನನ್ನು ಬೇರ್ಪಡಿಸುತ್ತದೆ. ದೇವರು ಪರಿಶುದ್ಧನು, ಆತನು ಪಾಪದೊಂದಿಗೆ ಒಟ್ಟಿಗೆ ಇರುವವನಲ್ಲ. ಪಾಪ ಮಾಡಿದ ಆತ್ಮವು ಮರದಿಂದ ಕತ್ತರಿಸಿ ದೂರ ಎಸೆದಂತಹ ಕೊಂಬೆಯ ಹಾಗಿರುತ್ತದೆ. ಒಂದು ಕೊಂಬೆಯು ಮರದ ಒಂದು ಭಾಗವಾಗಿ ದೀರ್ಘಕಾಲವರೆಗೆ ಇರದಿದ್ದರೆ ಏನಾಗುತ್ತದೆ? ಕತ್ತರಿಸಿ ಹಾಕಿದ ಒಂದು ಕೊಂಬೆಯು ಜೀವಂತವಾಗಿರುತ್ತದೆಯೋ? ಇಲ್ಲ, ಅದು ಸತ್ತು ಹೋಗಿರುತ್ತದೆ. ಎಲೆಗಳು ಇದ್ದಕ್ಕಿದ್ದಂತೆಯೇ ಒಣಗಿ ಹೋಗುವುದಿಲ್ಲ, ಆದರೆ ಅವು ಸಾಯುವುದಕ್ಕೆ ಪ್ರಾರಂಭವಾಗುತ್ತದೆ. ಅದೇ ರೀತಿಯಾಗಿ ದೇವರು ಒದಗಿಸಿರುವ ಪಾಪದ ಬಿಡುಗಡೆಯ ರೀತಿಯನ್ನು ಹೊಂದಿಕೊಳ್ಳದಿದ್ದರೆ ನೀವು ಜೀವಂತವಾಗಿರುತ್ತಿದ್ದೀರೆಂದು ನೀವು ಆಲೋಚಿಸಬಹುದು. ಆದರೆ ಪ್ರವಾದಿಗಳ ವಾಕ್ಯಗಳು ಹೇಳುವುದೆಂದರೆ, ನೀವು ದೇವರ ಮುಂದೆ ಪಾಪಗಳ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿರುತ್ತೀರಿ. ಇದು ಎಫೆಸ ಪತ್ರಿಕೆ 2:1 ಬರೆಯಲ್ಪಟ್ಟಿದೆ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತ ಆತನ ಮುಖಕ್ಕೆ ಅಡ್ಡವಾಗಿವೆ. ಏಷಾಯ 59:2. ನೀವು ಆ ಕೊಂಬೆಯಂತೆ ಹೊರಗೆ ಬೀಸಾಡಲ್ಪಟ್ಟು ಒಣಗಿ ಹೋಗುವಿರಿ. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಯೋಹಾನ 15:6. ಒಂದು ಕೊಂಬೆಯು ಮರದೊಂದಿಗೆ ದೀರ್ಘಕಾಲದವರೆಗೆ ಸಂಪರ್ಕದಲ್ಲಿಲ್ಲದಿದ್ದರೆ ಅದು ಹಣ್ಣನ್ನು ಬಿಡುವುದಿಲ್ಲ. ದೇವರೆದಿರಿನಲ್ಲಿ ಪಾಪ ಮಾಡಿದವನು ಹೀಗೆಯೇ ಇರುತ್ತಾನೆ. ನಿಜ ಜೀವಿತದ ಮೂಲವು ನಿಜವಾದ ಮರವು ಆಗಿರುವ ದೇವರೊಂದಿಗೆ ಯಾವ ಸಂಬಂಧವನ್ನೂ ಹೊಂದಿಲ್ಲವಾದ್ದರಿಂದ ದೇವರಿಗೆ ಮೆಚ್ಚುಗೆಯಾಗುವಂತಹ ಯಾವುದನ್ನೂ ಅವನು ಉತ್ಪತ್ತಿ ಮಾಡುವುದಿಲ್ಲ. ಪಾಪಿಗಳು ಕೇವಲ ದೇವರ ಪ್ರೀತಿಯ ನ್ಯಾಯ ತೀರ್ಪನ್ನು ಮಾತ್ರ ನಿರೀಕ್ಷಿಸುವರಾಗಿರುತ್ತಾರೆ. ಹೇಗೂ ಪ್ರವಾದಿಗಳ ಬರವಣಿಗೆಗಳಲ್ಲಿ ದೇವರೆದಿರಿನಲ್ಲಿ ನಾವು ಹೇಗೆ ನೀತಿವಂತರಾಗಿ ಮಾಡಲ್ಪಡುತ್ತೇವೆ ಮತ್ತು ನಮ್ಮ ಪಾಪಗಳು ಖಂಡಿತವಾಗಿಯೂ ಹೇಗೆ ತೆಗೆದುಹಾಕಲ್ಪಟ್ಟಿವೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆಂದು ದೇವರು ಘೋಷಿಸಿದ್ದಾನೆ. ಇದು ಏನೆಂಬುದನ್ನು ಮುಂಬರುವ ಪಾಠಗಳಲ್ಲಿ ನಾವು ಆಲೋಚಿಸುವರಾಗಿದ್ದೇವೆ. ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಈ ಅಧ್ಯಾಯದ ನೆನಪು ಹುಟ್ಟಿಸುವುದರಲ್ಲಿ ಕಂಡುಬಂದಿರುವುದನ್ನು ನಾವು ಓದುವುದಕ್ಕೆ ಬಯಸುತ್ತೇವೆ. ದೇವರು ಮೊದಲನೆಯ ಸ್ತ್ರೀಯನ್ನು ಹೇಗೆ ಸೃಷ್ಟಿಸಿದನೆಂದು ನಾವು ವಾಕ್ಯವನ್ನು ಕೇಳಿದೆವು. ಮತ್ತು ಈ ವಾಕ್ಯ ಏನು ಹೇಳ್ತದೆ ಅಂದರೆ, ಯಹೋವ ದೇವರು ಮನುಷ್ಯನನ್ನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಹೀಗಿರುವಲ್ಲಿ ಯಹೋವ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬಿನಿಂದ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವಳ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ, ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಅದು ಆದಿಕಾಂಡ ಪುಸ್ತಕ 2:18 21 ಮತ್ತು 26 ವಚನದವರೆಗೂ ನಾವು ನೋಡಬಹುದು. ಹಾಗಾಗಿ ವಿವಾಹವು ದೇವರಿಂದ ರಚಿತವಾದದ್ದೆಂದು ನಾವು ಕಂಡುಕೊಂಡಿದ್ದೇವೆ. ದೇವರು ಒಬ್ಬ ಪುರುಷನನ್ನು ಮತ್ತು ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿದನು. ಆದ್ದರಿಂದ ದೇವರು ಒಬ್ಬರನ್ನೊಬ್ಬರು ಪ್ರೀತಿಸಿದರು, ತಮ್ಮ ಜೀವಿತಗಳನ್ನು ಒಟ್ಟಾಗಿ ಹಂಚಿಕೊಂಡರು ಮತ್ತು ದೇವರನ್ನು ಮಹಿಮೆಪಡಿಸುವಂತಹ ಸಂತೋಷಕರವಾದ ಕುಟುಂಬವನ್ನು ಹೊಂದಿದರು. ಆದಾಮನನ್ನು ಪ್ರೀತಿ ಮಾಡಿ ಅವನು ಪೂರ್ಣ ಸಂತೋಷದಿಂದ ಇರಬೇಕೆಂದು ಬಯಸಿದ ದೇವರು ಒಂದು ತುಂಬಾ ಅದ್ಭುತವಾದ ಬಹುಮಾನವನ್ನು ಕೊಟ್ಟನು. ಅದು ಒಬ್ಬ ಹೆಂಡತಿ. ಆದಾಮನು ತನ್ನ ಹೆಂಡತಿಯನ್ನು ಪ್ರೇಮದಿಂದ ನೋಡಿಕೊಳ್ಳುವುದು, ಆಕೆಗಾಗಿ ಎಲ್ಲವನ್ನೂ ಒದಗಿಸಿಕೊಡುವುದು ಮತ್ತು ತನ್ನನ್ನು ಪ್ರೀತಿಸಿಕೊಂಡಂತೆ ಅವಳನ್ನೂ ಪ್ರೀತಿಸುವುದು, ಇವೆಲ್ಲವನ್ನು ಆದಾಮನು ಮಾಡಬೇಕೆಂದು ದೇವರು ಬಯಸಿದನು. ಇದಕ್ಕಿಂತಲೂ ಪ್ರಾಮುಖ್ಯವಾದದ್ದೇನೆಂದರೆ ತನ್ನನ್ನು ತಿಳಿದುಕೊಳ್ಳುವುದಕ್ಕೆ, ಪ್ರೀತಿಸುವುದಕ್ಕೆ ಮತ್ತು ಎಂದೆಂದಿಗೂ ತನಗೆ ವಿಧೇಯರಾಗಿರುವುದಕ್ಕೆ ಪುರುಷ ಮತ್ತು ಸ್ತ್ರೀ ಇಬ್ಬರು ತನ್ನೊಂದಿಗೆ ಒಂದು ಆಳವಾದ ಸಂಬಂಧವನ್ನು ಆನಂದಿಸಬೇಕೆಂದು ದೇವರು ಬಯಸಿದನು. ಅದು ಎಫೆಸ ಪತ್ರಿಕೆ 5:21-33, ಇನ್ನೊಂದು 6:1-4 ವಚನಗಳನ್ನು ನೋಡಬಹುದು. ಹೀಗೆ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿದನು. ವಾಕ್ಯ ಹೀಗೆ ಹೇಳುತ್ತದೆ, ದೇವರು ತಾನು ಉಂಟು ಮಾಡಿದ್ದೆಲ್ಲವನ್ನು ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ದೇವರು 7ನೇ ದಿನದಲ್ಲಿ ಯಾಕೆ ವಿಶ್ರಮಿಸಿಕೊಂಡನು? ಆತನಿಗೆ ಆಯಾಸಗೊಂಡದ್ದರಿಂದ ವಿಶ್ರಮಿಸಿಕೊಂಡನೋ? ಇಲ್ಲ, ದೇವರಿಗೆ ಎಂದಿಗೂ ಆಯಾಸವಾಗುವುದಿಲ್ಲ. ಆತನು ತನ್ನ ಕೆಲಸವನ್ನು ಮುಗಿಸಿದನು, ಆದ್ದರಿಂದ ದೇವರು ವಿಶ್ರಮಿಸಿದನು ಎಂದು ವಾಕ್ಯ ಹೇಳುತ್ತದೆ. ಪ್ರತಿಯೊಂದು ಸಂಪೂರ್ಣವಾಗಿತ್ತು. ಅದಕ್ಕಾಗಿಯೇ ದೇವರು 7ನೇ ದಿನದಲ್ಲಿ ತನ್ನ ಕೆಲಸದಿಂದ ವಿಶ್ರಾಂತಿ ತೆಗೆದುಕೊಂಡನು. ಅದಕ್ಕೋಸ್ಕರವೇ ವಾರದಲ್ಲಿ 7 ದಿನಗಳಿರಬಹುದು. ಸ್ನೇಹಿತರೆ, ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು. ಮುಂದಿನ ಸಲ ದೇವರ ಚಿತ್ತವಾದರೆ ಲೋಕದೊಳಗೆ ಪಾಪವು ಹೇಗೆ ಪ್ರವೇಶಿಸಿತು ಎಂಬುದನ್ನು ಕಲಿಯೋಣ. ಆತನ ವಾಕ್ಯದ ಈ ಹೇಳಿಕೆಯನ್ನು ನೀವು ಮನಸ್ಸಿನಲ್ಲಿ ಆಲೋಚಿಸುತ್ತಿರುತ್ತೀರೆಂದು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥವರ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ.